ಅಧ್ಯಾಯ ಎರಡು. ನನ್ನ ಪ್ರೀತಿಯ ಮಕ್ಕಳೇ, ನೀವು ಪಾಪ ಮಾಡಬಾರ್ದು ಅಂತ ಈ ವಿಷಯಗಳ ಬಗ್ಗೆ ನಿಮಗೆ ಬರಿತಾ ಇದ್ದೀನಿ. ಆದರೆ ಯಾರಾದರೂ ಪಾಪ ಮಾಡೋದಾದ್ರೆ ಅವರಿಗೆ ಸಹಾಯ ಮಾಡೋಕೆ ತಂದೆ ಹತ್ರ ನೀತಿವಂತನಾಗಿರೋ ಯೇಸುಕ್ರಿಸ್ತ ಇದ್ದಾನೆ. ನಾವು ಮತ್ತೆ ದೇವರ ಜೊತೆ ಶಾಂತಿ ಸಂಬಂಧದಲ್ಲಿ ಇರಬೇಕಂತ ಆತನು ತನ್ನನ್ನೇ ಅರ್ಪಿಸಿದ್ದಾನೆ. ಆತನು ನಮ್ಮ ಪಾಪಗಳಿಗೆ ಮಾತ್ರ ಅಲ್ಲ, ಇಡೀ ಲೋಕದ ಜನರ ಪಾಪಗಳಿಗೂ ಸೇರಿ ಅದನ್ನು ಕೊಟ್ಟಿದ್ದಾನೆ. ನಾವು ಆತನ ಆಜ್ಞೆಗಳನ್ನು ಪಾಲಿಸ್ತಾ ಇದ್ರೆ ಆತನನ್ನ ತಿಳ್ಕೊಂಡಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನಾನು ದೇವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಆತನ ಆಜ್ಞೆಗಳನ್ನ ಪಾಲಿಸದೇ ಇರುವವನು ಸುಳ್ಳು ಬುರುಕ. ಅವನ ಹೃದಯದಲ್ಲಿ ಸತ್ಯನೇ ಇಲ್ಲ. ಆದರೆ ಯಾರು ಆತನ ಮಾತಿನ ಪ್ರಕಾರ ನಡೀತಾರೋ ಅವರಿಗೆ ದೇವರ ಮೇಲೆ ಪ್ರೀತಿ ಇರುತ್ತೆ, ಅದು ಎಲ್ರಿಗೂ ಗೊತ್ತಾಗುತ್ತೆ. ಇದರಿಂದ ನಾವು ದೇವರ ಜೊತೆ ನಡೀತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ನಾನು ದೇವರ ಜೊತೆ ನಡೀತಾ ಇದ್ದೀನಿ ಅಂತ ಹೇಳೋ ವ್ಯಕ್ತಿಗೆ ಏಸು ತರಾನೇ ನಡೆಯೋ ಜವಾಬ್ದಾರಿ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಬರಿತಾ ಇರೋದು ಒಂದು ಹೊಸ ಆಜ್ಞೆ ಅಲ್ಲ, ಇದು ಮೊದಲಿಂದಾನೇ ಇತ್ತು. ಇದು ಹಳೆ ಆಜ್ಞೆನೆ. ಈ ಹಳೆ ಆಜ್ಞೆ ನೀವು ಕೇಳಿಸಿಕೊಂಡಿರೋ ಮಾತೆ. ಏಸು ಮತ್ತು ನೀವು ಪಾಲಿಸಿದ ಆ ಆಜ್ಞೆಯನ್ನೇ ಮತ್ತೆ ಹೊಸ ಆಜ್ಞೆ ತರ ಬರಿತಾ ಇದ್ದೀನಿ. ಯಾಕಂದ್ರೆ ಕತ್ತಲೆ ಕಳೆದು ನಿಜವಾದ ಬೆಳಕು ಈಗಾಗಲೇ ಪ್ರಕಾಶಿಸ್ತಿದೆ. ತಾನು ಬೆಳಕಲ್ಲಿ ಇದ್ದೀನಿ ಅಂತ ಹೇಳಿ ತನ್ನ ಸಹೋದರನ ಮೇಲೆ ದ್ವೇಷ ಇಟ್ಕೊಂಡ್ರೆ ಅವನಿನ್ನೂ ಕತ್ತಲೆಯಲ್ಲೇ ಇದ್ದಾನೆ. ತನ್ನ ಸಹೋದರನನ್ನ ಪ್ರೀತಿಸೋ ವ್ಯಕ್ತಿ ಬೆಳಕಲ್ಲೇ ಇರ್ತಾನೆ, ಯಾವ ಕಾರಣಕ್ಕೂ ಎಡವಿ ಬೀಳಲ್ಲ. ಆದರೆ ತನ್ನ ಸಹೋದರನ ಮೇಲೆ ದ್ವೇಷ ಇಟ್ಕೊಂಡಿರೋ ವ್ಯಕ್ತಿ ಕತ್ತಲಲ್ಲೇ ಇದ್ದಾನೆ
ಮತ್ತು ಕತ್ತಲಲ್ಲೇ ನಡೀತಾನೆ.
ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವನ ಮುಖ ಕತ್ತಲೆಯಿಂದ ತುಂಬಿಕೊಂಡಿದೆ. ಪ್ರೀತಿಯ ಮಕ್ಕಳೇ, ಆತನ ಹೆಸರಿನ ಮೂಲಕ ನಿಮ್ಮ ಪಾಪಗಳಿಗೆ ಕ್ಷಮೆ ಸಿಕ್ಕಿದೆ. ಅಪ್ಪಂದಿರೇ, ಮೊದಲಿಂದಾನೇ ಇದ್ದವನ ಬಗ್ಗೆ ನಿಮಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ಇದನ್ನು ಬರಿತಾ ಇದ್ದೀನಿ. ಪ್ರೀತಿಯ ಯುವಜನರೇ, ನೀವು ಸೈತಾನನ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದೀರಾ, ಅದಕ್ಕೆ ನಾನು ನಿಮಗೆ ಇದನ್ನು ಬರಿತಾ ಇದ್ದೀನಿ. ಚಿಕ್ಕ ಮಕ್ಕಳೇ, ನೀವು ನಮ್ಮ ತಂದೆಯಾಗಿರೋ ದೇವರ ಬಗ್ಗೆ ತಿಳ್ಕೊಂಡಿದ್ದೀರಾ, ಅದಕ್ಕೆ ನಿಮಗೆ ಈ ಪತ್ರ ಬರಿತಾ ಇದ್ದೀನಿ. ಅಪ್ಪಂದಿರೇ, ಮೊದಲಿಂದಾನೇ ಇದ್ದವನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ, ಅದಕ್ಕೆ ನಾನು ನಿಮಗೆ ಬರಿತಾ ಇದ್ದೀನಿ. ಯುವಜನರೇ, ನಿಮಗೆ ಶಕ್ತಿ ಇರೋದ್ರಿಂದ, ದೇವರ ಮಾತಿನ ಮೇಲೆ ನಂಬಿಕೆ ಇರೋದ್ರಿಂದ ನೀವು ಸೈತಾನನ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದೀರಾ, ಅದಕ್ಕೆ ನಾನು ನಿಮಗೆ ಇದನ್ನ ಬರಿತಾ ಇದ್ದೀನಿ. ಲೋಕವನ್ನ, ಲೋಕದಲ್ಲಿರೋ ವಸ್ತುಗಳನ್ನ ಪ್ರೀತಿಸಬೇಡಿ. ಯಾರಾದರೂ ಲೋಕವನ್ನ ಪ್ರೀತಿಸೋದಾದ್ರೆ ತಂದೆ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಒಬ್ಬ ವ್ಯಕ್ತಿ ತನಗೆ ಬೇಕಾದ ಕೆಟ್ಟ ವಿಷಯಗಳ ಮೇಲೆ ಆಸೆ ಪಡೋದು ಸಹಜ. ಅವನ ಹತ್ರ ಇರೋ ವಸ್ತುಗಳನ್ನ ಬೇರೆಯವರಿಗೆ ತೋರಿಸಿ ಜಂಬ ಕೊಚ್ಕೊಳ್ಳೋದು ಈ ಲೋಕದ ಜನರ ಬುದ್ಧಿ. ಆದರೆ ಈ ತರ ಯೋಚನೆ ಮಾಡೋದನ್ನ ನಮ್ಮ ತಂದೆ ಕಲಿಸ್ಕೊಟ್ಟಿಲ್ಲ. ಇದೆಲ್ಲ ಲೋಕದ ಜನರ ಚಿಂತೆ. ಅಷ್ಟೇ ಅಲ್ಲ, ಲೋಕ ಮತ್ತು ಅದರ ಆಸೆ ನಾಶ ಆಗುತ್ತೆ. ಆದರೆ ದೇವರ ಇಷ್ಟವನ್ನು ಮಾಡೋ ವ್ಯಕ್ತಿ ಯಾವಾಗ್ಲೂ ಇರ್ತಾನೆ. ಚಿಕ್ಕ ಮಕ್ಕಳೇ, ಸಮಯ ತುಂಬಾ ಕಮ್ಮಿ ಇದೆ. ಕ್ರಿಸ್ತನ ಶತ್ರು ಬರ್ತಾ ಇದ್ದಾನೆ. ಈಗಲೇ ತುಂಬಾ ಶತ್ರುಗಳು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಮಗೆ ಉಳಿದಿರೋ ಸಮಯ ತುಂಬಾ ಕಮ್ಮಿ ಅಂತ ಗೊತ್ತಾಗುತ್ತೆ. ಅವರು ನಮ್ಮ ಜೊತೆನೇ ಇದ್ದವರು, ಆದರೆ ನಮ್ಮವರಲ್ಲ. ಅವರು ನಮ್ಮವರಾಗಿದ್ರೆ ನಮ್ಮ ಜೊತೆನೇ ಇರ್ತಿದ್ರು. ಆದರೆ ಅವರು ಯಾರೂ ನಮ್ಮವರಲ್ಲ ಅಂತ ತೋರಿಸಿಕೊಡೋಕೆ ನಮ್ಮನ್ನ ಬಿಟ್ಟು ಹೋದ್ರು. ದೇವರು ನಿಮ್ಮನ್ನ ಅಭಿಷೇಕ ಮಾಡಿ ಆರಿಸಿಕೊಂಡಿದ್ದಾನೆ. ನಿಮಗೆಲ್ಲ ಜ್ಞಾನ ಇದೆ. ನಿಮಗೆ ಸತ್ಯ ಏನಂತ ಗೊತ್ತಿಲ್ಲ ಅಂತಲ್ಲ, ಬದಲಿಗೆ ನಿಮ್ಗೆ ಅದು ಗೊತ್ತು. ಮತ್ತು ಸತ್ಯದಿಂದ ಯಾವತ್ತೂ ಸುಳ್ಳು ಬರಲ್ಲ ಅಂತ ನಾನು ಇದನ್ನ ಬರಿತಾ ಇದ್ದೀನಿ. ಯೇಸುನೇ ಕ್ರಿಸ್ತ ಅನ್ನೋದನ್ನ ಒಪ್ಕೊಳ್ಳದೇ ಇರುವವನು ಬಿಟ್ರೆ ಇನ್ಯಾರು ಸುಳ್ಳು ಹೇಳ್ತಾರೆ? ತಂದೆಯನ್ನೂ ಮಗನನ್ನೂ ಒಪ್ಕೊಳ್ಳದೇ ಇರುವವನೇ ಕ್ರಿಸ್ತನ ಶತ್ರು. ಮಗನನ್ನು ಒಪ್ಕೊಳ್ಳದೇ ಇರುವವನಿಗೆ ತಂದೆ ಆಶೀರ್ವಾದ ಸಿಗಲ್ಲ. ಆದರೆ ಮಗನನ್ನು ಒಪ್ಕೊಳ್ಳುವವರಿಗೆ ದೇವರ ಆಶೀರ್ವಾದ ಸಿಗುತ್ತೆ. ಮೊದಲಿಂದಾನೂ ನೀವು ಕೇಳಿಸ್ಕೊಂಡಿರೋ ವಿಷಯಗಳನ್ನ ಯಾವತ್ತೂ ಮರಿಬೇಡಿ. ಹಾಗೆ ಮಾಡೋದಾದ್ರೆ ನೀವು ತಂದೆಯನ್ನ ಮಗನನ್ನ ಒಪ್ಕೊಳ್ತೀರ. ಅಷ್ಟೇ ಅಲ್ಲ, ದೇವರು ನಮಗೆ ನಿತ್ಯ ಜೀವ ಕೊಡ್ತೀನಿ ಅಂತ ಆತನೇ ಮಾತು ಕೊಟ್ಟಿದ್ದಾನೆ. ನಿಮ್ಮನ್ನ ದಾರಿ ತಪ್ಪಿಸೋಕೆ ಜನರು ಪ್ರಯತ್ನಿಸ್ತಾರೆ. ಆದರೆ ನೀವು ಹುಷಾರಾಗಿರ್ಬೇಕಂತ ಈ ವಿಷಯಗಳನ್ನ ಬರಿತಾ ಇದ್ದೀನಿ. ಆದರೆ ನಿಮ್ಮ ವಿಷಯಕ್ಕೆ ಬಂದ್ರೆ, ದೇವರು ನಿಮಗೆ ಪವಿತ್ರ ಶಕ್ತಿ ಕೊಟ್ಟು ನಿಮ್ಮನ್ನ ಅಭಿಷೇಕ ಮಾಡಿರೋದ್ರಿಂದ ಆ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಅದಕ್ಕೆ ನಿಮಗೆ ಕಲಿಸಿಕೊಡೋಕೆ ಯಾರ ಅವಶ್ಯಕತೆಯೂ ಇಲ್ಲ. ಆದರೆ ದೇವರು ಆ ಪವಿತ್ರ ಶಕ್ತಿನ ಬಳಸಿ ನಿಮಗೆ ಎಲ್ಲ ವಿಷಯಗಳನ್ನ ಹೇಳ್ತಾನೆ. ಅದೆಲ್ಲ ಸತ್ಯ, ಅದರಲ್ಲಿ ಸುಳ್ಳು ಯಾವುದೂ ಇಲ್ಲ. ಪವಿತ್ರ ಶಕ್ತಿ ನಿಮಗೆ ಕಲಿಸಿಕೊಟ್ಟಿರೋ ಹಾಗೆ ನೀವು ಆತನನ್ನ ಒಪ್ಕೊಳ್ಳಿ. ಚಿಕ್ಕ ಮಕ್ಕಳೇ, ಆತನನ್ನ ಒಪ್ಕೊಳ್ಳಿ. ಆಗ್ಲೇ ಆತನು ಮತ್ತೆ ಬರುವಾಗ ನಮಗೆ ಧೈರ್ಯದಿಂದ ಮಾತಾಡೋಕೆ ಆಗುತ್ತೆ. ಆತನನ್ನ ನೋಡಿ ನಾಚಿಕೆಯಿಂದ ಬಚ್ಚಿಟ್ಕೊಳ್ಳಲ್ಲ. ಏಸು ನೀತಿವಂತ ಅಂತ ನಿಮ್ಗೆ ಗೊತ್ತಿರೋದ್ರಿಂದ ಸರಿಯಾದ ವಿಷಯಗಳನ್ನ ಮಾಡೋ ಜನರು ದೇವರ ಮಕ್ಕಳು ಅಂತ ಗೊತ್ತಾಗುತ್ತೆ.